ಸೂತಮುನಿಗಳು ಹೇಳಿದರು, ಮಹರ್ಷಿ ಶುಕಮುನಿಗಳು ಮಹಾನುಭವಿಗಳಾಗಿದ್ದರು ಮತ್ತು ರಾಜನಿಂದ ಸಂತುಷ್ಟರಾಗಿದ್ದರು. ರಾಜನು ಅವರನ್ನು ಪ್ರಶ್ನೆ ಮಾಡಲು ಅವರು ಅವನಿಗೆ ಹೇಳಿದರು, ದಯವಿಟ್ಟು ವಿಷಯಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡು. ಶುಕಮುನಿಗಳು ಹೇಳಿದರು, ಧೃತರಾಷ್ಟ್ರ ಮಹಾರಾಜ ತನ್ನ ಅಪ್ರಾಮಾಣಿಕ ಪುತ್ರರನ್ನು ಪೋಷಿಸಲು ಭ್ರಷ್ಟ ಆಕಾಂಕ್ಷೆಗಳ ಪ್ರಭಾವಕ್ಕೊಳಗಾಗಿ ಕುರುಡನಾದನು. ಆದ್ದರಿಂದಲೇ ಅವನು ತಂದೆ ಇಲ್ಲದ ತನ್ನ ಸೋದರ ಪುತ್ರರಾದ ಪಾಂಡವರನ್ನು ಸುಟ್ಟು ಬಿಡಲು ಅವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟನು. ಯುಧಿಷ್ಠಿರನು ಧರ್ಮಶ್ರದ್ಧೆಯುಳ್ಳ ಮಹಾರಾಜ. ಅವನ ಪತ್ನಿ ದ್ರೌಪದಿಯ ಕಣ್ಣೀರು ಅವಳ ಕುಚದ ಮೇಲಿನ ಕುಂಕುಮವನ್ನು ಅಳಿಸಿ ಹಾಕುವಂತೆ ಹರಿಯಿತು. ಆದರೂ ಅವಳ ಕೇಶ ಹಿಡಿದು ಎಳೆಯುವ ಹೇಯ ಕೃತ್ಯದಿಂದ ತನ್ನ ಪುತ್ರ ದುಶ್ಯಾಸನನನ್ನು ಧೃತರಾಷ್ಟ್ರ ಮಹಾರಾಜ ತಡೆಯಲಿಲ್ಲ. ಅಜಾತಶತ್ರುವಾದ ಯುಧಿಷ್ಠಿರನನ್ನು ದ್ಯೂತದಲ್ಲಿ ಅನ್ಯಾಯವಾಗಿ ಸೋಲಿಸಲಾಯಿತು. ಸತ್ಯವ್ರತವನ್ನು ಕೈಗೊಂಡಿದ್ದ ಅವನು ಕಾಡಿಗೆ ಹೊರಟು ಹೋದನು. ಕಾಲಕ್ರಮದಲ್ಲಿ ಮರಳಿ ಬಂದ ಅವನು ರಾಜ್ಯದಲ್ಲಿ ತನ್ನ ನ್ಯಾಯ ಸಮ್ಮತವಾದ ಪಾಲನ್ನು ಹಿಂದಿರುಗಿಸುವಂತೆ ಕೇಳಿದನು. ಆದರೆ ಮಾಯಾವೃತನಾದ ಧೃತರಾಷ್ಟ್ರನು ಅದನ್ನು ನಿರಾಕರಿಸಿದನು. ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ಇಡೀ ವಿಶ್ವದ ಗುರುವಾಗಿ ಸಭೆಗೆ ಕಳುಹಿಸಿದನು. ಅವನ ಮಾತುಗಳನ್ನು ಕೆಲವರು ಭೀಷ್ಮನಂತಹವರು ಶುದ್ಧ ಅಮೃತ ದೋಪಾದಿಯಲ್ಲಿ ಶ್ರವಣ ಮಾಡಿದರು. ಆದರೆ ಲೇಷ ಮಾತ್ರವೂ ಹಿಂದಿನ ಪುಣ್ಯ ಫಲವಿಲ್ಲದವರಿಗೆ ಅವನ ಮಾತುಗಳು ರುಚಿಸಲಿಲ್ಲ. ಮಹಾರಾಜನು ಧೃತರಾಷ್ಟ್ರ ಅಥವಾ ದುರ್ಯೋಧನ ಭಗವಾನ್ ಶ್ರೀಕೃಷ್ಣನ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ವಿದುರನು ಮಂತ್ರಾಲೋಚನೆಗಾಗಿ ತನ್ನ ಹಿರಿಯಣ್ಣ ಧೃತರಾಷ್ಟ್ರನಿಂದ ಆಮಂತ್ರಿತನಾದಾಗ ಅವನು ರಾಜಗೃಹಕ್ಕೆ ಹೋಗಿ ಅತ್ಯಂತ ಯೋಗ್ಯ ಸಲಹೆ ನೀಡಿದನು. ಅವನ ಸಲಹೆ ಸರ್ವರಿಗೂ ತಿಳಿದದ್ದು. ರಾಜ್ಯದ ತಜ್ಞ ಸಚಿವರು ವಿದುರನ ಸಲಹೆಗಳನ್ನು ಅನುಮೋದಿಸಿದರು. ವಿದುರ ಹೇಳಿದ, ಯುಧಿಷ್ಠಿರನು ಶತ್ರುರಹಿತನಾದವನು, ಅಲ್ಲದೆ ನಿನ್ನ ಅಪರಾಧಗಳಿಂದಾಗಿ ಅಗಣಿತ ಕಷ್ಟ ಕಾರ್ಪಣ್ಯಗಳನ್ನು ಸೈರಿಸಿಕೊಂಡಿರುವವನು. ಅವನಿಗೆ ನೀನು ನ್ಯಾಯಬದ್ಧ ಪಾಲನ್ನು ನೀಡಬೇಕು. ಅವನು ತನ್ನ ಕಿರಿಯ ಸಹೋದರರೊಂದಿಗೆ ಕಾಯುತ್ತಿದ್ದಾನೆ. ಅವರಲ್ಲಿ ಸೇಡು ತುಂಬಿ ಸರ್ಪದಂತೆ ಬುಸುಗುಡುತ್ತಿರುವ ಭೀಮನೂ ಇದ್ದಾನೆ. ಖಂಡಿತವಾಗಿಯೂ ನೀನು ಅವನಿಗೆ ಹೆದರಿರುವೆ. ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನು ಕುಂತಿಪುತ್ರರನ್ನು ತನ್ನ ಬಂಧುಗಳೆಂದು ಅಂಗೀಕರಿಸಿದ್ದಾನೆ. ಜಗತ್ತಿನ ಎಲ್ಲ ಮಹಾರಾಜರೂ ಶ್ರೀಕೃಷ್ಣನೊಂದಿಗಿದ್ದಾರೆ. ಅವನು ಯದುವಂಶದ ಎಲ್ಲ ಮಹಾರಾಜರು ಮತ್ತು ರಾಜಕುಮಾರರೊಂದಿಗೆ ತನ್ನ ಕುಟುಂಬದ ಸಕಲ ಸದಸ್ಯರೊಂದಿಗೆ ತನ್ನ ಧಾಮದಲ್ಲಿದ್ದಾನೆ. ಯದುವಂಶದ ಮಹಾರಾಜರು ಅಮಿತ ಸಂಖ್ಯೆಯ ರಾಜರುಗಳನ್ನು ಗೆದ್ದವರು. ಶ್ರೀಕೃಷ್ಣ ಅವರೆಲ್ಲರ ಪ್ರಭು. ಅಪರಾಧವೇ ಮೂರ್ತಿವೆತ್ತಂಥ ದುರ್ಯೋಧನನನ್ನು ನೀನು ನಿನ್ನ ಅಮೋಘ ಪುತ್ರನಂತೆ ಕಾಪಾಡುತ್ತಿರುವೆ. ಆದರೆ ಅವನು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಈರ್ಷ್ಯಾಪರನಾಗಿದ್ದಾನೆ. ಹೀಗೆ ನೀನು ಶ್ರೀಕೃಷ್ಣನ ಭಕ್ತನಲ್ಲದವನನ್ನು ಕಾಪಾಡುತ್ತಿರುವುದರಿಂದ ಸಕಲ ಶ್ರೇಯಸ್ಕರ ಗುಣಗಳಿಂದಲೂ ವಂಚಿತನಾಗಿರುವೆ. ಆದಷ್ಟು ಬೇಗ ನೀನು ಈ ದೌರ್ಭಾಗ್ಯದಿಂದ ಬಿಡುಗಡೆ ಪಡೆದು ಇಡೀ ಕುಟುಂಬಕ್ಕೆ ಒಳಿತನ್ನು ಮಾಡು. ಗೌರವಾನ್ವಿತ ವ್ಯಕ್ತಿಗಳಿಂದ ಯಾರ ವೈಯಕ್ತಿಕ ಚಾರಿತ್ರ್ಯವು ಪ್ರಶಂಸಿಸಲ್ಪಟ್ಟಿತ್ತೋ ಅಂತಹ ವಿದುರನು ಹೀಗೆ ಮಾತನಾಡುತ್ತಿದ್ದಾಗ ಕೋಪದಿಂದ ಕೊಬ್ಬಿದ ಮತ್ತು ತುಟಿಗಳು ಕಂಪಿಸುತ್ತಿದ್ದ ದುರ್ಯೋಧನನು ಅವನನ್ನು ಅಪಮಾನಿಸಿದನು. ದುರ್ಯೋಧನನು ಆಗ ಕರ್ಣ, ತನ್ನ ಕಿರಿಯ ಸಹೋದರರು ಹಾಗೂ ಸೋದರ ಮಾವ ಶಕುನಿಯ ಜೊತೆ ಇದ್ದನು. ಈ ದಾಸಿ ಪುತ್ರನನ್ನು ಇಲ್ಲಿಗೆ ಬರಹೇಳಿದವರ್ಯಾರು? ಯಾರ ಪೋಷಣೆಯಿಂದ ಬೆಳೆದನೋ ಅವರ ಶತ್ರುಗಳ ಪರವಾಗಿಯೇ ಗೂಢಚಾರನ ಕೆಲಸ ಮಾಡುವಷ್ಟು ನೀಚ ಇವನು. ಕೂಡಲೇ ಇವನನ್ನು ಅರಮನೆಯಿಂದ ಹೊರದಬ್ಬಿ, ಆದರೆ ಉಸಿರಾಡಿಕೊಂಡಿರಲು ಬಿಡಿ. ಹೀಗೆ ಕಿವಿಗಳಿಗೆ ಬಾಣಗಳು ನೆಟ್ಟಂತಾಗಿ ಹೃದಯವನ್ನು ಭೇದಿಸಿದ ಅತೀವ ನೋವಿನಿಂದ ವಿದುರ ತನ್ನ ಬಿಲ್ಲನ್ನು ಬಾಗಿಲಲ್ಲಿರಿಸಿ ತನ್ನ ಅಣ್ಣನ ಅರಮನೆಯನ್ನು ತ್ಯಜಿಸಿದನು. ಅವನಿಗೆ ವಿಷಾದವಾಗಲಿಲ್ಲ, ಏಕೆಂದರೆ ಬಹಿರಂಗ ಶಕ್ತಿಗಳ ಕ್ರಿಯೆಯೇ ಪರಮವಾಗಿದೆ ಎಂದು ಅವನು ಪರಿಗಣಿಸಿದ್ದನು. ವಿದುರನು ತನ್ನ ಶ್ರದ್ಧೆಯಿಂದ ಕೌರವರ ಪುಣ್ಯಗಳ ಫಲ ಪಡೆದನು. ಹಸ್ತಿನಾಪುರ ತ್ಯಜಿಸಿದ ಅವನು ಭಗವಂತನ ಪಾದ ಪದ್ಮಗಳಾಗಿರುವ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಆಶ್ರಯ ಪಡೆದನು. ಪರಮೋತ್ಕರ್ಷವಾದ ಪುಣ್ಯ ಜೀವನವನ್ನು ಪಡೆಯಲು ಅವನು ಭಗವಂತನ ಸಾವಿರಾರು ದಿವ್ಯ ರೂಪಗಳಿರುವ ಪುಣ್ಯಕ್ಷೇತ್ರಗಳಿಗೆ ಪಯಣಿಸಿದನು. ಅವನು ಒಂಟಿಯಾಗಿ ಕೃಷ್ಣನ ಧ್ಯಾನ ಮಾಡುತ್ತಾ ಅಯೋಧ್ಯ, ದ್ವಾರಕ, ಮಥುರಾ ಮೊದಲಾದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಯಾನ ಮಾಡಿದನು. ಅವನು ಎಲ್ಲಿ ಗಾಳಿ, ಗಿರಿ, ಉದ್ಯಾನವನ, ನದಿ ಮತ್ತು ಸರೋವರಗಳು ಶುದ್ಧವಾಗಿ ಪಾಪಮುಕ್ತವಾಗಿ ಇವೆಯೋ, ಎಲ್ಲಿ ಅನಂತ ಪ್ರಭುವಿನ ರೂಪಗಳು ದೇವಸ್ಥಾನಗಳಲ್ಲಿ ಅಲಂಕೃತವಾಗಿವೆಯೋ ಅಲ್ಲೆಲ್ಲ ಸಂಚರಿಸಿದನು. ಹೀಗೆ ಅವನು ಯಾತ್ರಿಕನ ಕಾಯಕವನ್ನು ಆಚರಿಸಿದನು. ಹೀಗೆ ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದನು. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರವೂ ಆಗಿದ್ದಿತು. ಅವನು ತಿರುಕನ ವೇಷದಲ್ಲಿದ್ದರೂ, ತಲೆಬಾಚಿಕೊಳ್ಳದೇ ಇದ್ದರೂ, ಮಲಗಲು ಶಯ್ಯೆ ಇಲ್ಲದಿದ್ದರೂ ಪುಣ್ಯ ತೀರ್ಥಗಳಲ್ಲಿ ನಿರಂತರ ಸ್ನಾನ ಮಾಡಿ ಪವಿತ್ರನಾಗಿದ್ದನು. ಹೀಗೆ ಇರುತ್ತಿದ್ದುದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲ. ವಿದುರನು ಹೀಗೆ ಭಾರತ ವರ್ಷದಲ್ಲಿ ಅನೇಕ ತೀರ್ಥ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟನು. ಆಗ ಯುಧಿಷ್ಠಿರನು ಚಕ್ರವರ್ತಿಯಾಗಿದ್ದು ಒಂದೇ ಧ್ವಜದಡಿಯಲ್ಲಿ ಮತ್ತು ಒಂದೇ ಸೇನಾಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದನು. ಬಿದಿರಿನ ತಿಕ್ಕಾಟದಿಂದ ಹೊತ್ತಿಕೊಳ್ಳುವ ಬೆಂಕಿಯಲ್ಲಿ ಇಡೀ ಅರಣ್ಯವೇ ಸುಟ್ಟು ಭಸ್ಮವಾಗುವಂತೆ ತನ್ನ ಸಕಲ ಬಂಧು ಪರಿವಾರವೂ ಉಗ್ರ ಭಾವಾವೇಶದಿಂದ ಹೊಡೆದಾಡಿ ಸಾವನ್ನಪ್ಪಿತೆಂದು ಪ್ರಭಾಸ ಕ್ಷೇತ್ರದಲ್ಲಿದ್ದಾಗ ವಿದುರನಿಗೆ ಗೊತ್ತಾಯಿತು. ಅನಂತರ ಅವನು ಸರಸ್ವತೀ ನದಿಯು ಹರಿಯುತ್ತಿರುವ ಪಶ್ಚಿಮ ದಿಕ್ಕಿನತ್ತ ಹೊರಟನು. ಸರಸ್ವತಿ ನದಿಯ ದಂಡೆಯಲ್ಲಿ 11 ಯಾತ್ರಾ ಸ್ಥಳಗಳಿದ್ದವು. ಅವೆಂದರೆ ತ್ರಿತ, ಉಶನ, ಮನು, ಪೃಥು, ಅಗ್ನಿ, ಅಸಿತ, ವಾಯು, ಸುದಾಸ, ಗೋ, ಗುಹಾ ಮತ್ತು ಶ್ರಾದ್ಧ ದೇವ. ವಿದುರನು ಈ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಕರ್ಮಗಳನ್ನು ಆಚರಿಸಿದನು. ಅಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಸ್ಥಾಪಿಸಿದ ದೇವೋತ್ತಮ ಪರಮಪುರುಷ ವಿಷ್ಣುವಿನ ವಿವಿಧ ರೂಪಗಳ ಇನ್ನೂ ಅನೇಕ ದೇವಾಲಯಗಳಿದ್ದವು. ಈ ದೇವಸ್ಥಾನಗಳು ಭಗವಂತನ ಮುಖ್ಯ ಲಾಂಛನಗಳಿಂದ ಅಂಕಿತವಾಗಿದ್ದವು. ಅವು ಪ್ರತಿಯೊಬ್ಬರಿಗೂ ಮೂಲ ದೇವೋತ್ತಮ ಪುರುಷ ಶ್ರೀಕೃಷ್ಣನ ನೆನಪನ್ನು ತರುತ್ತಿದ್ದವು. ಅನಂತರ ವಿದುರ ಅತ್ಯಂತ ಶ್ರೀಮಂತ ಪ್ರಾಂತಗಳಾದ ಸೂರತ್, ಸೌವೀರ, ಮತ್ಸ್ಯ ಮತ್ತು ಕುರುಜಾಂಗಲವೆಂದು ಪ್ರಸಿದ್ಧವಾಗಿದ್ದ ಪಶ್ಚಿಮ ಭಾರತವನ್ನು ದಾಟಿ ಹೋದನು. ಕೊನೆಗೆ ಅವನು ಯಮುನಾ ನದಿಯ ದಂಡೆಯನ್ನು ತಲುಪಿದನು. ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಮಹಾನ್ ಭಕ್ತನಾದ ಉದ್ಧವನನ್ನು ಸಂಧಿಸಿದನು. ಆಗ ವಿದುರನು ಭಗವಾನ್ ಶ್ರೀಕೃಷ್ಣನ ನಿರಂತರ ಸಹಚರನೂ ಬೃಹಸ್ಪತಿಗಳ ಮಹಾನ್ ಶಿಷ್ಯನೂ ಆದ ಅವನನ್ನು, ಉದ್ಧವನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಆಲಂಗಿಸಿಕೊಂಡನು. ಅನಂತರ ವಿದುರನು ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನ ಕುಟುಂಬದ ಸಮಾಚಾರವನ್ನು ಕೇಳಿದನು. ದಯವಿಟ್ಟು ಹೇಳು, ಭಗವಂತನ ಕಮಲ ಪುಷ್ಪದಿಂದ ಜನಿಸಿದ ಬ್ರಹ್ಮನ ಕೋರಿಕೆಯಂತೆ ಅವತಾರವೆತ್ತಿದ ಹಾಗೂ ಪ್ರತಿಯೊಬ್ಬರನ್ನೂ ಉದ್ಧರಿಸುವ ಮೂಲಕ ಜಗತ್ತಿನ ಅಭ್ಯುದಯವನ್ನು ಹೆಚ್ಚಿಸಿದ ಮೂಲ ದೇವೋತ್ತಮ ಪುರುಷರು ಶೂರಸೇನನ ಮನೆಯಲ್ಲಿ ಕುಶಲವಾಗಿದ್ದಾರೆಯೇ? ದಯವಿಟ್ಟು ಹೇಳು, ಕುರುಗಳ ಪರಮ ಮಿತ್ರನಾದ ನಮ್ಮ ಭಾವ ವಸುದೇವನು ಚೆನ್ನಾಗಿರುವನೆ. ಅವನು ಬಲು ಉದಾರಿಯು. ತನ್ನ ಸೋದರಿಯರಿಗೆ ಪಿತೃ ಸಮಾನನು ಮತ್ತು ತನ್ನ ಪತ್ನಿಯರಿಗೆ ಸದಾ ಸಂತೋಷದಾಯಕನು. ಎಲೆ ಉದ್ಧವನೇ, ಪೂರ್ವ ಜನ್ಮದಲ್ಲಿ ಮನ್ಮಥನಾಗಿದ್ದ ಯಾದವರ ಪ್ರಧಾನ ದಂಡನಾಯಕನಾದ ಪ್ರತ್ಯುಮ್ನನು ಹೇಗಿದ್ದಾನೆ? ದಯವಿಟ್ಟು ತಿಳಿಸು. ರುಕ್ಮಿಣಿಯು ಬ್ರಾಹ್ಮಣರನ್ನು ಸಂತೃಪ್ತರನ್ನಾಗಿ ಮಾಡಿ ಅವರ ಅನುಗ್ರಹಾನುಸಾರ ಭಗವಾನ್ ಶ್ರೀಕೃಷ್ಣನಿಂದ ಪ್ರದ್ಯುಮ್ನನನ್ನು ಪುತ್ರನನ್ನಾಗಿ ಪಡೆದಳು. ಎಲೆ ಮಿತ್ರನೆ, ನನಗೆ ಇದನ್ನೆಲ್ಲ ತಿಳಿಸು. ಸಾತ್ವತರು, ವೃಷ್ಣಿಗಳು, ಭೋಜರು ಮತ್ತು ದಾಶಾರ್ಹರ ರಾಜನಾದ ಉಗ್ರಸೇನನು ಕ್ಷೇಮದಿಂದಿರುವನೆ. ಅವನು ರಾಜಸಿಂಹಾಸನದ ಮೇಲಿನ ಎಲ್ಲ ಆಶೆಯನ್ನೂ ತೊರೆದು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಬಲುದೂರ ಹೊರಟು ಹೋಗಿದ್ದನು. ಆದರೆ ಭಗವಾನ್ ಶ್ರೀಕೃಷ್ಣನು ಅವನಿಗೆ ಮತ್ತೆ ಪಟ್ಟ ಕಟ್ಟಿದನು. ಎಲೆ ಸಂಭಾವಿತನೆ, ಸಾಂಬನು ಚೆನ್ನಾಗಿರುವನೇ, ಅವನು ಯಥಾವತ್ತಾಗಿ ದೇವೋತ್ತಮ ಪುರುಷನ ಪುತ್ರನನ್ನು ಹೋಲುತ್ತಾನೆ. ಪೂರ್ವ ಜನ್ಮದಲ್ಲಿ ಅವನು ಶಿವನ ಪತ್ನಿಯ ಗರ್ಭದಲ್ಲಿ ಕಾರ್ತಿಕೇಯನಾಗಿ ಜನಿಸಿದ್ದನು ಮತ್ತು ಈಗ ಶ್ರೀಕೃಷ್ಣನ ಅತ್ಯಂತ ಐಶ್ವರ್ಯವತಿ ಪತ್ನಿಯಾದ ಜಾಂಬವತಿಯ ಗರ್ಭದಲ್ಲಿ ಜನಿಸಿದ್ದಾನೆ. ಎಲೆ ಉದ್ಧವನೇ, ಯುಯುಧಾನನು ಚೆನ್ನಾಗಿರುವನೆ, ಅವನು ಅರ್ಜುನನಿಂದ ಸಮರ ಕಲೆಯ ಘನತೆಗಳನ್ನು ಕಲಿತುಕೊಂಡನು ಮತ್ತು ಮಹಾತ್ಯಾಗಿಗಳಿಗೂ ದುರ್ಲಭವಾದ ದಿವ್ಯ ಗಮ್ಯ ಸ್ಥಾನವನ್ನು ಸಾಧಿಸಿದನು. ಶ್ವಫಲ್ಕ ಪುತ್ರನಾದ ಅಕ್ರೂರನು ಚೆನ್ನಾಗಿದ್ದಾನೆಯೇ? ದಯವಿಟ್ಟು ತಿಳಿಸು. ಅವನು ದೇವೋತ್ತಮ ಪುರುಷನಿಗೆ ಶರಣಾಗತನಾದ ದೋಷರಹಿತ ಆತ್ಮನು. ಅವನೊಮ್ಮೆ ದಿವ್ಯ ಪ್ರೇಮದ ಆನಂದ ಪರವಶತೆಯಲ್ಲಿ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡು ಭಗವಾನ್ ಶ್ರೀಕೃಷ್ಣನ ಹೆಜ್ಜೆಯ ಗುರುತುಗಳು ಮೂಡಿದ್ದ ಹಾದಿಯ ಧೂಳಿನ ಮೇಲೆ ಬಿದ್ದು ಬಿಟ್ಟಿದ್ದನು. ವೇದಗಳು ಯಜ್ಞ ಯಾಗೋದ್ದೇಶಗಳ ಭಂಡಾರವಾಗಿರುವಂತೆ ದೇವಕ ಭೋಜನ ಮಗಳು ದೇವೋತ್ತಮ ಪರಮ ಪುರುಷನನ್ನು ಗರ್ಭದಲ್ಲಿ ಧರಿಸಿದಳು. ಅವಳು ದೇವಕಿ ಚೆನ್ನಾಗಿದ್ದಾಳೆಯೇ? ಅನಿರುದ್ಧನು ಕ್ಷೇಮವೇ ಎಂದು ನಾನು ಕೇಳಬಹುದೇ? ಅವನು ಪರಿಶುದ್ಧ ಭಕ್ತರ ಸಕಲೇಚ್ಛೆಗಳನ್ನೂ ಪೂರೈಸುವವನು. ಪ್ರಾಚೀನ ಕಾಲದಿಂದ ಅವನನ್ನು ಋಗ್ವೇದಕ್ಕೆ ಕಾರಣನೆಂದೂ, ಮನಸ್ಸಿನ ಸೃಷ್ಟಿಕರ್ತನೆಂದೂ ಮತ್ತು ವಿಷ್ಣುವಿನ ನಾಲ್ಕನೆಯ ಸ್ವಾಂಶ ವಿಸ್ತರಣೆಯೆಂದೂ ಪರಿಗಣಿಸಲಾಗಿದೆ. ಎಲೆ ಸೌಮ್ಯನೇ, ಶ್ರೀಕೃಷ್ಣನನ್ನು ತಮ್ಮ ಆತ್ಮವೆಂದು ಅಂಗೀಕರಿಸಿ ಪಥಭ್ರಾಂತರಾಗದೆ ಅವನ ಮಾರ್ಗವನ್ನೇ ಅನುಸರಿಸುವ ಹೃದಿಕ, ಚಾರುದೇಷ್ಣ, ಗದಾ ಮತ್ತು ಸತ್ಯಭಾಮಾಸುತ ಇವರೆಲ್ಲರೂ ಕ್ಷೇಮದಿಂದಿರುವರೆ? ಹಾಗೆಯೇ ಈಗ ಯುಧಿಷ್ಠಿರ ಮಹಾರಾಜನು ಧರ್ಮ ಪಥವನ್ನು ಗೌರವಿಸುತ್ತಾ ಧರ್ಮ ತತ್ವಾನುಸಾರ ರಾಜ್ಯಭಾರ ಮಾಡುತ್ತಿರುವನೆ ಎಂಬುದನ್ನು ನಾನು ತಿಳಿಯಲಿಚ್ಛಿಸುತ್ತೇನೆ. ಹಿಂದೆ ದುರ್ಯೋಧನನು ಅಸೂಯೆಯಿಂದ ಉರಿಯುತ್ತಿದ್ದನು, ಏಕೆಂದರೆ ಯುಧಿಷ್ಠಿರನು ತನ್ನ ಬಾಹುಗಳೋ ಎಂಬಂತಹ ಕೃಷ್ಣಾರ್ಜುನರ ತೋಳುಗಳಿಂದ ರಕ್ಷಿತನಾಗಿದ್ದನು. ಸರ್ಪ ಸದೃಶನಾದ ಅಜೇಯ ಭೀಮನು ಪಾಪಿಗಳ ಬಗ್ಗೆ ಬಹುಕಾಲದಿಂದ ಉಳಿಸಿಕೊಂಡು ಬಂದಿದ್ದ ತನ್ನ ಕ್ರೋಧವನ್ನು ಅವರ ವಿರುದ್ಧ ಬಳಸಿದನೆ? ದಯವಿಟ್ಟು ಹೇಳು. ಅವನು ರಣರಂಗದಲ್ಲಿ ಪದಾರ್ಪಣ ಮಾಡಿದಾಗ ಯುದ್ಧರಂಗವೂ ಸಹ ಅವನ ಅದ್ಭುತ ಗದಾಪ್ರಹಾರವನ್ನು ತಡೆದುಕೊಳ್ಳಲಾಗಲಿಲ್ಲ. ದಯವಿಟ್ಟು ಹೇಳು, ಗಾಂಡೀವ ಎಂಬ ಹೆಸರಿನ ಧನುಸ್ಸನ್ನು ಹೊಂದಿದ ಹಾಗೂ ಶತ್ರು ನಾಶಕಾರಕರಾದ ಮಹಾನ್ ರಥಿಕರಲ್ಲಿ ಸರ್ವದಾ ಪ್ರಖ್ಯಾತನಾದ ಅರ್ಜುನನು ಕ್ಷೇಮವಾಗಿದ್ದಾನೆಯೇ? ಒಮ್ಮೆ ಶಿವ ತನ್ನ ರೂಪ ಮರೆಸಿಕೊಂಡು ಬೇಡನಾಗಿ ಬಂದಾಗ ಅರ್ಜುನನು ಬಾಣಗಳ ಮಳೆಗೆರೆದು ಶಿವನನ್ನು ಸಂತುಷ್ಟಗೊಳಿಸಿದ್ದನು. ತನ್ನ ಸಹೋದರರಿಂದ ರಕ್ಷಿತರಾದ ಯಮಳ ಸೋದರರು ಕ್ಷೇಮವೇ? ರೆಪ್ಪೆ ಕಣ್ಣನ್ನು ರಕ್ಷಿಸಿದಂತೆ ಗರುಡ ವಜ್ರಾಯುಧಧಾರಿಯಾದ ಇಂದ್ರನ ಬಾಯಿಂದ ಅಮೃತವನ್ನು ಕಿತ್ತುಕೊಂಡಂತೆ ಶತ್ರುವಾದ ದುರ್ಯೋಧನನಿಂದ ತಮ್ಮ ನ್ಯಾಯಬದ್ಧ ಸಾಮ್ರಾಜ್ಯವನ್ನು ಮರಳಿ ಪಡೆದ ಪೃಥಾಪುತ್ರರು ಅವರನ್ನು ರಕ್ಷಿಸುತ್ತಾರೆ. ಎಲೆ ನನ್ನ ಸ್ವಾಮಿಯೇ, ಪೃಥಾ ಇನ್ನೂ ಜೀವಂತ ಇರುವಳೆ? ತಂದೆಯಿಲ್ಲದ ಮಕ್ಕಳ ಸಲುವಾಗಿಯೇ ಅವಳು ಬದುಕಿದ್ದಾಳೆ. ಇಲ್ಲವಾದಲ್ಲಿ ಕೇವಲ ತನ್ನ ಎರಡನೆಯ ಬಾಣದ ನೆರವಿನಿಂದ ನಾಲ್ಕು ದಿಕ್ಕುಗಳನ್ನೂ ಏಕಾಂಗಿಯಾಗಿ ಜಯಿಸಿದ ಮಹಾಸೇನಾನಿ ಪಾಂಡು ಮಹಾರಾಜನಿಲ್ಲದೆ ಬದುಕಿರುವುದು ಅವಳಿಗೆ ಸಾಧ್ಯವಿಲ್ಲ. ಎಲೆ ಸೌಮ್ಯನೇ, ಮರಣ ಹೊಂದಿದ ತನ್ನ ಸಹೋದರನ ವಿರುದ್ಧ ಬಂಡಾಯವೆದ್ದ ಅವನ ಧೃತರಾಷ್ಟ್ರನ ಸಲುವಾಗಿ ನಾನು ಶೋಕಿಸುತ್ತೇನೆ. ನಾನು ಪ್ರಾಮಾಣಿಕವಾಗಿ ಅವನ ಹಿತೈಷಿಯಾಗಿದ್ದರೂ ಅವನು ನನ್ನನ್ನು ತನ್ನ ಮನೆಯಿಂದ ಹೊರದೂಡಿದ. ಏಕೆಂದರೆ ಅವನು ತನ್ನ ಪುತ್ರರ ಕಾರ್ಯವಿಧಾನವನ್ನೇ ಒಪ್ಪಿ ಅನುಸರಿಸಿದ. ಇತರರಿಗೆ ಗೋಚರಿಸದಂತೆ ಜಗತ್ತಿನಾದ್ಯಂತ ಪರ್ಯಟನ ಮಾಡಿರುವ ನನಗೆ ಇದರಿಂದ ಆಶ್ಚರ್ಯವೇನೂ ಆಗಿಲ್ಲ. ಮರ್ತಿಯ ಲೋಕದ ಮಾನವನ ಕಾರ್ಯಗಳಂತೆಯೇ ಕಾಣುವ ದೇವೋತ್ತಮ ಪುರುಷನ ಕಾರ್ಯಗಳು ಉಳಿದವರಿಗೆ ವಿಸ್ಮಯಕಾರಿಯಾದವು. ಆದರೆ ಅವನ ಅನುಗ್ರಹದಿಂದ ನಾನು ಅವನ ಮಹಿಮೆಯನ್ನು ಬಲ್ಲೆ. ಹೀಗೆ ಸಕಲ ವಿಷಯಗಳಲ್ಲೂ ನಾನು ಸುಖಿ. ಅವನು ಪರಮಪ್ರಭುವಾಗಿದ್ದು ದುಃಖಿಗಳ ಯಾತನೆಗಳನ್ನು ನಿವಾರಿಸಲು ಸದಾ ಸಿದ್ಧನಾಗಿದ್ದಾನೆ. ಗುರುಗಳು ಎಲ್ಲ ಬಗೆಯ ಪಾಪಗಳನ್ನೂ ಮಾಡಿದರು. ಉಳಿದ ರಾಜರುಗಳೂ ತ್ರಿವಿಧ ಮಿಥ್ಯಾಗರ್ವಗಳ ಪ್ರಭಾವದಲ್ಲಿ ತಮ್ಮ ಪ್ರಬಲ ಸೇನಾ ಚಲನವಲನಗಳಿಂದ ಭೂಮಿಯ ಮೇಲೆ ನಿರಂತರವಾಗಿ ಕ್ಷೋಭೆಯನ್ನು ಉಂಟುಮಾಡುತ್ತಿರುವುದನ್ನು ಅವನು ಗಮನಿಸಿದನು. ಆದರೂ ಅವನು ಕೃಷ್ಣನು ಕುರುಗಳನ್ನು ಕೊಲ್ಲದೆ ಸಹಿಸಿಕೊಂಡನು. ದುರಹಂಕಾರಿಗಳನ್ನು ನಿರ್ನಾಮ ಮಾಡಲು ಭಗವಂತನು ಪ್ರಕಟವಾಗುತ್ತಾನೆ. ಅವನ ಕಾರ್ಯಗಳು ಪಾರಮಾರ್ಥಿಕವಾಗಿದ್ದು ಸಕಲರೂ ತಿಳಿಯಲೆಂದೇ ಅವು ನಡೆಯುತ್ತವೆ. ಇಲ್ಲವಾದಲ್ಲಿ ಎಲ್ಲ ದೈಹಿಕ ಆಚಾರ ವಿಚಾರಗಳಿಗೆ ಅತೀತನಾದ ಭಗವಂತನು ಭೂಮಿಗೆ ಬರಲು ಬೇರಾವ ಉದ್ದೇಶವಿದೆ? ಎಲೆ ಮಿತ್ರನೆ, ತೀರ್ಥಕ್ಷೇತ್ರಗಳಲ್ಲಿ ಗುಣಗಾನ ಮಾಡಬೇಕಾದ ಆ ಭಗವಂತನ ಮಹಿಮೆಗಳ ಸಂಕೀರ್ತನೆಯನ್ನು ಮಾಡು. ಅವನು ಅಜಾತನು, ಆದರೂ ಬ್ರಹ್ಮಾಂಡದ ಎಲ್ಲ ಭಾಗಗಳ ಎಲ್ಲ ಶರಣಾಗತ ರಾಜರುಗಳ ಮೇಲಿನ ನಿರ್ವ್ಯಾಜ ಕರುಣೆಯಿಂದ ಅವನು ಆವಿರ್ಭವಿಸುತ್ತಾನೆ. ಅವರ ಹಿತಕ್ಕಾಗಿಯೇ ಅವನು ತನ್ನ ಪರಿಶುದ್ಧ ಭಕ್ತರಾದ ಯದುಗಳ ವಂಶದಲ್ಲಿ ಅವತರಿಸಿದನು. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂಧದ ವಿದುರನ ಪ್ರಶ್ನೆಗಳು ಎಂಬ 1ನೇ ಅಧ್ಯಾಯದ ಅನುವಾದವು ಮುಗಿಯಿತು.